ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀ, ನನ್ನ ಆಲೋಚನೆ ಎಲ್ಲ ಬಲ್ಲವನಾಗಿರುತ್ತೀ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀ, ನನ್ನ ಆಲೋಚನೆ ಎಲ್ಲ ಬಲ್ಲವನಾಗಿರುತ್ತಿ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದಿ, ನನ್ನ ಆಲೋಚನೆ ಎಲ್ಲ ಬಲ್ಲವನಾಗಿರುತ್ತಿ.
ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಅಲ್ಪಕಾಲದ ಸಂಕಟದ ಸಮಯ ಭಾಗ 5. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕೊನೆ ಕಾಲದ ಘಟನೆಗಳು ಅನ್ನುವಂತಹ ಪುಸ್ತಕದಲ್ಲಿ ಅಲ್ಪಕಾಲದ ಸಂಕಟದ ಸಮಯ ಅನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ನಾವು ಯಾವ ರೀತಿಯಲ್ಲೆಲ್ಲ ಕೊನೆ ಕಾಲದಲ್ಲಿ ಈ ಹಿಂಸೆ ಬರತಕ್ಕಂಥದ್ದಾಗಿದೆ, ಅದರಲ್ಲೂ ವಿಶೇಷವಾಗಿ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀತಕ್ಕಂತಹ ಮಕ್ಕಳಿಗೆ ಬರುವಂತಹ ಹಿಂಸೆ ಏನು, ಕೃಪೆ ಕಾಲ ಮುಗಿಯುವುದಕ್ಕಿಂತ ಮೊದಲು ಅಂದರೆ ಕ್ರಿಸ್ತನು ನಮಗೋಸ್ಕರ ಮಹಾಯಾಜಕನಾಗಿ ಪರಲೋಕದ ದೇವದರ್ಶನ ಗುಡಾರದಲ್ಲಿ ವಿಜ್ಞಾಪನೆ ಮಾಡುತ್ತಿರುವಾಗ ಆ ಕೆಲಸ ಮುಗಿಯುವಂತಹ ಸಮಯದಲ್ಲಿ ಒಂದು ಉಪದ್ರವ ಸಂಕಟದ ಸಮಯ ದೇವರ ಮಕ್ಕಳಿಗೆ ಬರಲಿದೆ ಎಂಬುದಾಗಿ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದಲ್ಲಿ ತಿಳಿಸುವಂತದಾಗಿದೆ. ಅಂತಹ ಸಂದರ್ಭದಲ್ಲಿ ಸಭೆ ಮತ್ತು ಸರ್ಕಾರ ಎರಡೂ ಸೇರಿಕೊಂಡು ದೇವ ಜನರನ್ನು ವಿರೋಧಿಸುವಂತೆಯವರಾಗಿದ್ದಾರೆ, ಅವರನ್ನು ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋಗುವಂಥವರಾಗಿದ್ದಾರೆ. ಕಾರಣ ಅವರು ಭಾನುವಾರದ ಪವಿತ್ರತೆಯನ್ನು ನಾಶಗೊಳಿಸತಕ್ಕಂಥವರಾಗಿದ್ದಾರೆ ಎಂಬುದಾಗಿ ಸುಳ್ಳಿನ ಅಪವಾದನೆಯನ್ನು ಅವರ ಮೇಲೆ ಹಾಕುವಂಥವರಾಗಿದ್ದಾರೆ. ಯಾಕೆಂದರೆ ಆ ಮಕ್ಕಳು ದೇವರ ಆಜ್ಞೆಗಳಲ್ಲಿ ತಿಳಿಸಲ್ಪಟ್ಟಿರತಕ್ಕಂತಹ ಸಬ್ಬತ್ತಿನದ ಆಜ್ಞೆಯನ್ನು ಸಂಪೂರ್ಣರಾಗಿ ದೇವರಿಗೆ ಭಯಭಕ್ತಿಯಿಂದ ವಿಧೇಯರಾಗಿ ನಡೆದುಕೊಳ್ಳುವುದರ ನಿಮಿತ್ತವಾಗಿ ಈ ಕಷ್ಟಗಳು ಬರತಕ್ಕಂಥದ್ದಾಗಿದೆ. ಅಂತಹ ಸಂದರ್ಭದಲ್ಲಿ ಈ 4ನೇ ಆಜ್ಞೆಯನ್ನು ಕೈಗೊಂಡು ನಡೀತಕ್ಕಂತಹ ಮಕ್ಕಳನ್ನು ಈ ಲೋಕ ತಿರಸ್ಕರಿಸುವಂಥದ್ದಾಗಿದೆ, ಎಲ್ಲ ಥರದ ಹಿಂಸೆಗಳನ್ನು ಅವರಿಗೆ ನೀಡುವಂಥದ್ದಾಗಿದೆ, ಲೋಕದ ಎಲ್ಲ ಸಹಾಯವು ನಿಂತು ಹೋಗ್ತಕ್ಕಂಥದ್ದಾಗಿದೆ. ಅವರು ಯಾವುದೇ ವಸ್ತುವನ್ನು ಸಹ ಮಾರಲು ಸಾಧ್ಯವಿಲ್ಲ, ಕೊಳ್ಳಲು ಸಾಧ್ಯವಿಲ್ಲ ಎಂಬುದಾಗಿ ನಾವು ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದಲ್ಲಿ ಓದುವಂತಹ ಕಾರ್ಯ ಈ ಲೋಕಕ್ಕೆ ಜಾರಿ ಮಾಡುವಂಥವರಾಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ತಮ್ಮ ನಂಬಿಕೆಯನ್ನು ಬಿಡದೆ ಹೋದ ಕಾರಣದಿಂದ ಅನೇಕರನ್ನ ಸೆರೆಮನೆಗೆ ಹಾಕಿ ಕೊಲ್ಲುವಂಥವರಾಗಿದ್ದಾರೆ. ಇಂತಹ ಹಿಂಸೆಗಳು ಬರತಕ್ಕಂಥದ್ದಾಗಿದೆ. ಇಷ್ಟು ಮಾತ್ರವಲ್ಲದೆ ಅನೇಕರನ್ನ ಕೊಲ್ಲುವುದರ ಮೂಲಕವಾಗಿ ಅವರು ಯಾವ ರೀತಿಯಲ್ಲಿ ತಮ್ಮ ನಂಬಿಕೆಯನ್ನು ಆ ಸಮಯದಲ್ಲೂ ತೋರಿಸ್ತಕ್ಕಂಥವರಾಗಿದ್ದಾರೆ ಮತ್ತು ಹಿಂಸೆ ದೇವ ಜನರನ್ನ ಯಾವ ರೀತಿಯಲ್ಲಿ ಒಟ್ಟುಗೂಡಿಸ್ತಕ್ಕಂಥದ್ದಾಗಿದೆ ಮತ್ತು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚದುರಿ ಹೋಗುವಂತೆ ಮಾಡುವಂಥದ್ದಾಗಿದೆ, ಇಕ್ಕಟ್ಟಿನ ಸಮಯದಲ್ಲಿ ದೇವರನ್ನ ಹೇಗೆ ನಾವು ಕೂಗಿ ಕರೆಯಬೇಕು ಅನ್ನುವಂತಹ ಅನೇಕ ವಿಚಾರಗಳನ್ನು ಈ ದಿನದಲ್ಲಿ ನಾವು ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ಇದನ್ನು ಧ್ಯಾನಿಸುವುದಕ್ಕಿಂತ ಮೊದಲು ನಾವು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಸ್ವಾಮಿ ನೀನು ಒಳ್ಳೆಯವನು, ಸ್ವಾಮಿ ನೀನು ಸಮಾಧಾನದ ಪ್ರಭು, ನಿನ್ನ ಆಲೋಚನಾಕರ್ತನು. ಹೌದು ಸ್ವಾಮಿ, ಇಕ್ಕಟ್ಟಿನ ಸಮಯದಲ್ಲಿ ನನ್ನ ಕೂಗಿ ಕರೆಯಿರಿ, ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂಬುದಾಗಿ ಹೇಳಿರುವಂಥ ದೇವರು ಸ್ವಾಮಿ. ಹೌದು ದೇವ, ನಮ್ಮ ಮುಂದೆ ಒಂದು ಸಂಕಟದ ಸಮಯ ಇದೆ ಎಂಬುದಾಗಿ ನಿನ್ನ ವಾಕ್ಯ ಎಚ್ಚರಿಸುವಂಥದ್ದಾಗಿದೆ. ಹೌದು ದೇವ, ನಮ್ಮ ಸ್ವಂತ ಬಲ ಜ್ಞಾನದಿಂದ ಅವುಗಳನ್ನು ಎದುರಿಸಲು ಸಾಧ್ಯವಿಲ್ಲ, ಆದರೆ ನಿನ್ನ ಬಲ ಬೇಕು ಸ್ವಾಮಿ. ನಿನ್ನ ನಂಬಿಕೆಯಲ್ಲಿ ನಾವು ನೆಲೆಗೊಳ್ಳುವಾಗಿ ಸಹಾಯ ಮಾಡು. ಮುಂದಿಟ್ಟಿರ್ತಕ್ಕಂಥ ಹೆಜ್ಜೆಯನ್ನು ಹಿಂದೆಗೆಯದೆ ನಮ್ಮನ್ನು ಮುನ್ನಡೆಸು. ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ, ಹೌದು ನಮ್ಮ ಮುಂದೆ ರಾಜಕೀಯ ಮತ್ತು ಧಾರ್ಮಿಕ ಎರಡು ಒಟ್ಟಾಗಿ ಸೇರಿ ದೇವ ಮಕ್ಕಳನ್ನು ಹಿಂಸಿಸಲು ಬರ್ತಕ್ಕಂಥದ್ದಾಗಿದೆ ಅನ್ನೋದನ್ನು ಅರಿತುಕೊಂಡು ಅದಕ್ಕೆ ಸಿದ್ಧತೆ ಮಾಡಿಕೊಂಡು ಸ್ವಾಮಿ ಆ ಒಂದು ಸಂಕಟ ಕಾಲವನ್ನು ಎದುರಿಸಲು ಬಲವನ್ನು ನೀಡು. ಅವರ ಹೃದಯದಲ್ಲಿ ನೀನು ಕಾರ್ಯಗಳ ಮಾಡುವುದರ ಮೂಲಕವಾಗಿ ವಿಶೇಷವಾಗಿ ಸ್ವಾಮಿ ಅವರನ್ನು ನೀನು ಆಶೀರ್ವದಿಸಿ ಮುನ್ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವಂತಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕೊನೆ ಕಾಲದ ಘಟನೆಗಳ ಪುಸ್ತಕದಲ್ಲಿ ಅಲ್ಪಕಾಲದ ಸಂಕಟದ ಸಮಯದ ವಿಚಾರವಾಗಿ ನಾವು ನೋಡಿಕೊಂಡು ಬರತಕ್ಕಂಥವರಾಗಿದ್ದೇವೆ. ಇದರ ಮುಂದುವರಿದ ಭಾಗವಾಗಿ ಕೊನೆ ಕಾಲದಲ್ಲಿ ಅನೇಕರು ತಮ್ಮ ನಂಬಿಕೆಯ ನಿಮಿತ್ತವಾಗಿ ಸೆರೆಮನೆಗೆ ಹೋಗುವಂಥವರಾಗಿದ್ದಾರೆ. ಸೆರೆಮನೆಗೂ ಹೋಗುವುದು ಮಾತ್ರವಲ್ಲದೆ ಅನೇಕರನ್ನು ಕೊಲ್ಲಲ್ಪಡುವಂಥವರಾಗಿದ್ದಾರೆ. ಆ ಒಂದು ವಿಚಾರ ನಿಜವಾಗಲೂ ಸಹ ನಮ್ಮ ಪ್ರತಿಯೊಬ್ಬೊಬ್ಬರ ಮನಸ್ಸನ್ನು ಉದ್ರೇಕಗೊಳಿಸುವಂಥದ್ದಾಗಿದೆ. ಯಾಕೆಂದರೆ ಕೊಲೆಯ ಮಾಡುವ ಅಷ್ಟರವರೆಗೂ ಸಹ ಈ ಜನಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥವರಾಗಿದ್ದಾರೆ ಅಂದರೆ ಈ ಲೋಕ ಯಾವ ರೀತಿಯಲ್ಲಿ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀತಕ್ಕಂಥ ಮಕ್ಕಳನ್ನು ವಿರೋಧಿಸ್ತಕ್ಕಂಥದ್ದಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಯಾಕೆಂದರೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿಯೇ ಇದನ್ನು ನಮಗೆ ತಿಳಿಸಿದರು ಮುನ್ನೆಚ್ಚರಿಕೆಯಾಗಿ. ಲೂಕನು ಬರೆದ ಸುವಾರ್ತೆ 21:12 ವಚನವನ್ನು ಓದಬೇಕಾದರೆ ಅದರಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸತಕ್ಕಂಥದ್ದಾಗಿದೆ: ಆದರೆ ಇವೆಲ್ಲ ನಡೆಯುವುದಕ್ಕಿಂತ ಮುಂದೆ ಅವರು ನಿಮ್ಮನ್ನು ಹಿಡಿದು ಸಭಾಮಂದಿರಗಳ ಮತ್ತು ಸೆರೆಮನೆಗಳ ಅಧಿಕಾರಸ್ಥರ ವಶಕ್ಕೆ ಕೊಟ್ಟು ನನ್ನ ಹೆಸರಿನ ನಿಮಿತ್ತವಾಗಿ ಅರಸುಗಳ ಮುಂದೆಯೂ ಅಧಿಪತಿಗಳ ಮುಂದೆಯೂ ತೆಗೆದುಕೊಂಡು ಹೋಗಿ ಹಿಂಸಿಸುವರು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಹಾಗಾಗಿ ಪ್ರಿಯ ಕೇಳುಗರೆ, ಇದೇನು ಆಶ್ಚರ್ಯಪಡುವಂತಹ ವಿಚಾರವಲ್ಲ. ಅನೇಕರು ಹಿಂಸೆಯ ನಿಮಿತ್ತವಾಗಿ ಕೊಲ್ಲಲ್ಪಡ್ತಕ್ಕಂಥವರಾಗಿದ್ದಾರೆ, ಸತ್ಯದ ನಿಮಿತ್ತವಾಗಿ ಕೊಲ್ಲಲ್ಪಡ್ತಕ್ಕಂಥವರಾಗಿದ್ದಾರೆ. ದೇವರೊಂದಿಗೆ ನಿಕಟ ಸಂಬಂಧ ಹೊಂದುವುದು ನಮಗೆ ಅತಿ ಅವಶ್ಯಕವಾಗಿದೆ. ಈ ಒಂದು ಕಾಲಘಟ್ಟದಲ್ಲಿ ಸತ್ಯಕ್ಕಾಗಿ ನಾವು ಪ್ರಾಣ ಕೊಡಬೇಕೆಂದು ಆತನು ಬಯಸಿದಲ್ಲಿ ಅದು ಇನ್ನೂ ಅನೇಕರನ್ನು ದೇವರ ಮಾರ್ಗಕ್ಕೆ ತರುವ ಸಾಧನವಾಗಬಹುದು. ಹೌದು ಪ್ರಿಯ ಕೇಳುಗರೆ, ಆದಿ ಸಭೆಯಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅನೇಕರು ರಕ್ತ ಸಾಕ್ಷಿಯಾಗಿ ಮರಣ ಹೊಂದಿದರು. ಎಷ್ಟು ಜನ ರಕ್ತ ಸಾಕ್ಷಿಗಳಾಗಿ ಮರಣ ಹೊಂದಿದರೋ ಅಷ್ಟು ಜನ ಮತ್ತೆ ಆ ಸುವಾರ್ತೆಯ ಬೀಜವಾಗಿ ಪರಿಣಮಿಸಿ ಸಭೆಗೆ ಬಂದರು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅದೇ ರೀತಿಯಾಗಿ ಕೊನೆ ಕಾಲದಲ್ಲೂ ಸಹ ಅನೇಕರು ರಕ್ತ ಸಾಕ್ಷಿಗಳಾಗಿ ಕ್ರಿಸ್ತನಿಗೋಸ್ಕರ ಮರಣ ಹೊಂದತಕ್ಕಂಥವರಾಗಿದ್ದಾರೆ. ಇದನ್ನು ನೋಡಿದಂತಹ ಅನೇಕ ಜನರು ತಮ್ಮ ಹೃದಯವನ್ನು ಕ್ರಿಸ್ತನಿಗೋಸ್ಕರ ಕೊಟ್ಟು ಆಲಯಕ್ಕೆ ಬರುವಂಥವರಾಗಿದ್ದಾರೆ. ಅನೇಕರು ಸೆರೆಮನೆಗೆ ತಳ್ಳಲ್ಪಡುವಂಥವರಾಗಿದ್ದಾರೆ. ಅನೇಕರು ನಗರ ಪಟ್ಟಣಗಳನ್ನು ಬಿಟ್ಟು ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಪಲಾಯನ ಮಾಡುವವರಾಗಿದ್ದಾರೆ. ಇನ್ನೂ ಅನೇಕರು ಸತ್ಯಕ್ಕಾಗಿ ದೃಢವಾಗಿ ನಿಂತು ಕ್ರಿಸ್ತನಿಗಾಗಿ ತಮ್ಮ ಪ್ರಾಣ ಕೊಟ್ಟು ರಕ್ತ ಸಾಕ್ಷಿಗಳಾಗುವರು. ಪ್ರಿಯ ಕೇಳುಗರೆ, ಯೆರೂಸಲೇಮಿನ ಆ ಒಂದು ದೇವಾಲಯದ ನಾಶನದ ವಿಚಾರವಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಕ್ರಿಸ್ತ ಶಕ 70 ಟೈಟಸ್ ಅಂತಕ್ಕಂತಹ ರೋಮನ್ ದಂಡನಾಯಕನು ಆ ಯೆರೂಸಲೇಮಿನ ಮೇಲೆ ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಇದನ್ನು ಅರಿತುಕೊಂಡಂತಹ ಅನೇಕ ಕ್ರಿಸ್ತರು ಆ ಒಂದು ಪಟ್ಟಣವನ್ನ ಬಿಟ್ಟು ಅಲ್ಲಿಂದ ಬೇರೆ ಒಂದು ಪಲ್ಲ ಅಂತಕ್ಕಂತಹ ಹಳ್ಳಿಗೆ ಓಡಿ ಹೋದರು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಅದೇ ರೀತಿಯಾಗಿ ಹಿಂಸೆಯ ನಿಮಿತ್ತವಾಗಿ ಅನೇಕರು ಈ ಒಂದು ಪಟ್ಟಣಗಳನ್ನು ಬಿಟ್ಟು ಹಳ್ಳಿಯ ಕಡೆಗೆ ಹೊರಡಿ ಹೋಗ್ತಕ್ಕಂಥವರಾಗಿದ್ದಾರೆ. ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಅವರು ಪಲಾಯನ ಮಾಡುವಂಥವರಾಗಿದ್ದಾರೆ. ಸೈತಾನನೊಂದಿಗಿನ ಹೋರಾಟವು ಮುಂದುವರಿಯುತ್ತಿರುವಾಗ ಕೆಲವರು ಸೆರೆಮನೆಗೆ ಹಾಕಲ್ಪಡುವರು, ಆಸ್ತಿ ನಷ್ಟವಾಗುವುದು ಹಾಗೂ ದೇವರ ಆಜ್ಞೆಯನ್ನು ಸಮರ್ಥಿಸಿಕೊಳ್ಳಲು ದೃಢವಾಗಿ ನಿಂತಾಗ ಪ್ರಾಣ ನಷ್ಟವೂ ಸಹ ಉಂಟಾಗುವುದು. ದೈವಿಕ ಆಜ್ಞೆಗಳನ್ನು ಉಲ್ಲಂಘಿಸಿ ಮನುಷ್ಯನು ಜಾರಿಗೆ ತಂದ ಶಾಸನಗಳಿಗೆ ವಿಧೇಯತೆ ತೋರಿಸಬೇಕೆಂದು ಒತ್ತಾಯಿಸಲಾಗುವುದು. ದೇವರ ಆಜ್ಞೆಗಳಿಗೆ ವಿಧೇಯರಾದವರು ಬೆದರಿಸಲ್ಪಡುವರು, ಉಗ್ರವಾದ ಆಪಾದನೆಯ ಗುರಿಯಾಗುವರು ಹಾಗೂ ಗಡಿಪಾರು ಮಾಡುವವರು, ಅಲ್ಲದೆ ಮರಣದಂಡನೆ ಗುರಿಯಾಗಿರುವವರೆಂದು ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಲಾಗಿದೆ ಎಂದು ಅವರ ಹೆಸರನ್ನು ಪ್ರಕಟಿಸುವರು. ಅವರು ತಮ್ಮ ತಾಯಂದಿರನ್ನು, ಸಹೋದರರನ್ನು, ಬಂಧು ಬಾಂಧವರನ್ನು ಹಾಗೂ ಸ್ನೇಹಿತರಿಂದ ಮೋಸಕ್ಕೆ ಒಳಗಾಗಿ ಮರಣಕ್ಕೆ ಒಪ್ಪಿಸಲ್ಪಡುವರು. ಪ್ರಿಯ ಕೇಳುಗರೆ, ಇದೇನು ಆಶ್ಚರ್ಯಪಡುವಂತಹ ವಿಚಾರವಲ್ಲ. ಯೇಸು ಸ್ವಾಮಿಗೆ ಯಾವ ರೀತಿಯ ಕಾರ್ಯಗಳು ಈ ಲೋಕದಲ್ಲಿ ನಡೆಯಿತೋ ಅದೇ ರೀತಿಯ ಕಾರ್ಯಗಳು ಈ ಲೋಕದ ಕೊನೆ ಕಾಲದಲ್ಲಿ ಜೀವಿಸುವಂತಹ ಆತನ ಮಕ್ಕಳಿಗೂ ಸಹ ನಡೆಯುವಂಥದ್ದಾಗಿದೆ. ಅನೇಕರನ್ನ ಸೆರೆಮನೆಗೆ ಹಾಕಿದಂಥ ಸಂದರ್ಭದಲ್ಲಿ ಅವರ ಆಸ್ತಿಗಳನ್ನು, ಅವರ ಅಂತಸ್ತುಗಳನ್ನು ಸರ್ಕಾರ ತನ್ನ ಕಡೆಗೆ ತೆಗೆದುಕೊಳ್ಳುವಂಥದ್ದಾಗಿದೆ, ಮುಟ್ಟುಗೋಲು ಹಾಕಿಕೊಳ್ಳುವಂಥದ್ದಾಗಿದೆ. ಯಾಕೆ, ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡುವುದಾದರೆ, ನಾವು ಪ್ರಕಟಣೆ ಪುಸ್ತಕ 2 ಆ ಒಂದು ಸ್ಮರಣ ಸಭೆಯ ಒಂದು ವಿಚಾರವನ್ನು ನೋಡ್ತಕ್ಕಂಥವರಾಗಿದ್ದೇವೆ. ಈ ಒಂದು ಕಾಲಘಟ್ಟ ಹಿಂಸೆಯ ಕಾಲಘಟ್ಟ. ಆ ಕಾಲಘಟ್ಟದಲ್ಲಿ ನೀನು ಬಡವನಾಗಿದ್ದರೂ ಶ್ರೀಮಂತನಾಗಿದ್ದೀಯ ಎಂಬುದಾಗಿ ತಿಳಿಸುವಂಥದ್ದಾಗಿದೆ. ಕಾರಣ ಏನು? ಕಾರಣ ಏನೆಂದರೆ, ಆ ಜನಗಳು ಕ್ರಿಸ್ತನಿಗೋಸ್ಕರ ಎಲ್ಲ ರೀತಿಯ ಆಸ್ತಿಗಳನ್ನು ಕಳೆದುಕೊಂಡರು. ಆದರೆ ಕ್ರಿಸ್ತನ ಮೇಲಿಟ್ಟಿರತಕ್ಕಂಥ ನಂಬಿಕೆ, ಆತ್ಮಿಕವಾಗಿ ಅವರು ಶ್ರೀಮಂತರಾಗಿದ್ದರು. ಅದೇ ರೀತಿಯಾಗಿ ಕೊನೆ ಕಾಲದಲ್ಲಿ ಜೀವಿಸುವಂತಹ ಈ ಮಕ್ಕಳು ಕ್ರಿಸ್ತನ ನಿಮಿತ್ತವಾಗಿ ಎಲ್ಲವನ್ನ ಕಳೆದುಕೊಳ್ತಕ್ಕಂಥವರಾಗಿದ್ದಾರೆ. ಆದರೆ ಕ್ರಿಸ್ತನ ಮೇಲೆ ಇಟ್ಟಿರತಕ್ಕಂತಹ ನಂಬಿಕೆಯನ್ನು ಅವರು ಎಂದಿಗೂ ಸಹ ಬಿಡುವುದಿಲ್ಲ. ಅದಲ್ಲದೆ ಯೇಸು ಸ್ವಾಮಿ ಹೇಳಿದಂಥ ಮಾತು ಮತ್ತೊಂದು ಆವೃತ್ತಿ ನಾವು ನೆನೆಸಿಕೊಳ್ಳಬೇಕಾಗಿದೆ. ಈ ಲೋಕದಲ್ಲಿ ನಮಗೆ ಮನೆಯವರೇ ಹಗೆ ಮಾಡ್ತಕ್ಕಂಥವರಾಗಿದ್ದಾರೆ, ಅವರೇ ನಮಗೆ ಮೋಸ ಮಾಡ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದರು. ಯೇಸು ಸ್ವಾಮಿಯ ಶಿಷ್ಯರಲ್ಲಿ ಒಬ್ಬನೇ ಯೇಸು ಸ್ವಾಮಿಯ ಸಂಗಡ ಊಟ ಮಾಡಿದಂತಹ ತನ್ನ ಸ್ನೇಹಿತನೆಂಬುದಾಗಿ ಹೇಳಿದಂತಹ ಯೇಸು ಸ್ವಾಮಿ ಅವನಿಗೆ ಒಂದು ಸಂಕಟದ ಸಮಯ ಬಂದಾಗ ಯೂದಾಸ್ ಇಸ್ಕರಿಯಾತನು ಯೇಸು ಸ್ವಾಮಿಯನ್ನ ಹಿಡಿದುಕೊಡುವಂತವನಾಗಿದ್ದಾನೆ. ಅದೇ ರೀತಿಯಾಗಿ ಕೊನೆ ಕಾಲದಲ್ಲೂ ಸಹ ನಮ್ಮ ಜೊತೆ ಇರುವಂತವರೇ, ನಮ್ಮ ಸಭೆ ವಿಶ್ವಾಸಿಗಳಾಗಿರಬಹುದು ಅಥವಾ ನಮ್ಮ ಸಂಬಂಧಿಕರಾಗಿರಬಹುದು, ಬಂಧು ಬಾಂಧವರಾಗಿರಬಹುದು, ತಂದೆ ತಾಯಿಗಳಾಗಿರಬಹುದು, ಅವರೇ ಸತ್ಯದ ನಿಮಿತ್ತವಾಗಿ ನಮ್ಮನ್ನ ಹಿಡಿದುಕೊಡುವಂತವರಾಗಿದ್ದಾರೆ. ಈ ವ್ಯಕ್ತಿ ನಮ್ಮ ಮನೆಯಲ್ಲಿ ಈ ಸತ್ಯಕ್ಕೋಸ್ಕರ ನಿಂತಿದ್ದಾನೆ, ಈತನ ನಿಮಿತ್ತವಾಗಿ ಉಪದ್ರವಗಳು ಬರ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಮ್ಮನ್ನು ಹಿಡಿದುಕೊಡುವಂತವರಾಗಿದ್ದಾರೆ. ಅಂತಹ ಒಂದು ಕಾಲಘಟ್ಟ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥದ್ದಾಗಿದೆ ಪ್ರಿಯ ಕೇಳುಗರೆ. ಹಾಗಾಗಿ ಈ ರಕ್ಷಣೆ ಅಂತಕ್ಕಂಥದ್ದು ವೈಯಕ್ತಿಕ, ನಾವು ಎಷ್ಟು ಸತ್ಯವನ್ನು ಅರಿತುಕೊಂಡಿದ್ದೇವೋ ಅದರಲ್ಲಿ ನಾವು ನಿಂತುಕೊಳ್ಳಬೇಕು. ಯಾರ ಮೇಲೆಯೂ ಸಹ ನಾವು ಹಾತುಕೊಂಡಿರಬಾರದು. ನಾವು ಯಾವಾಗಲೂ ಸಹ ಕ್ರಿಸ್ತನೊಂದಿಗೆ ಒಂದು ವೈಯಕ್ತಿಕ ಸಂಬಂಧವನ್ನು ಇಟ್ಟುಕೊಂಡು ಮುನ್ನಡೆಯಬೇಕಾಗಿದೆ. ಆದಿ ಕ್ರೈಸ್ತ ಸಭೆಯ ಕಾಲದಲ್ಲಿ ಹಾಗೂ ಅಂಧಕಾರದ ಯುಗದಲ್ಲಿ ರಕ್ತ ಸಾಕ್ಷಿಗಳಾದವರಿಂದ ಧೈರ್ಯ ಮತ್ತು ಸಂಕಟ ಸಹಿಸುವಷ್ಟು ನಾವು ಅವರಂಥ ಪರಿಸ್ಥಿತಿ ಎದುರಿಸುವ ತನಕ ನಮ್ಮಲ್ಲಿರುವುದೆಲ್ಲವೂ ಅಂತಹ ಹಿಂಸೆ ಸಂಕಟವು ಬಂದಾಗ ನಮಗೆ ಚೈತನ್ಯ ನೀಡಿ ನಿಜವಾದಂತಹ ಶೌರ್ಯ ಸಾಹಸಗಳು ತೋರಿ ಬರುವಂತೆ ಪರಲೋಕದಿಂದ ಕೃಪೆಯು ಕೊಡಲ್ಪಡುವುದು. ಇಂತಹ ಕೃಪೆಯ ಅಗತ್ಯ ಕಂಡುಬರುವ ತನಕ ಕ್ರಿಸ್ತನ ಶಿಷ್ಯರಿಗೆ ಧೈರ್ಯ ಹಾಗೂ ಕಷ್ಟ ಸಹಿಷ್ಣುತೆ ಕೊಡಲ್ಪಟ್ಟಿರಲಿಲ್ಲ. ಪ್ರಿಯ ಕೇಳುಗರೆ, ನಾವು ನೋಡ್ತಕ್ಕಂಥವರಾಗಿದ್ದೇವೆ ಈ ಒಂದು ಆದಿ ಸಭೆಯಲ್ಲಿ ಅಥವಾ ಕತ್ತಲೆ ಯುಗ ಅಥವಾ ಅಂಧಕಾರದ ಮಧ್ಯಯುಗ ಈ ಒಂದು ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಆ ಜನಗಳು ಆ ಒಂದು ಹಿಂಸೆಯನ್ನು ತಾಳಿಕೊಂಡರು ನಾವು ನೋಡುವಂತವರಾಗಿದ್ದೇವೆ. ಪ್ರಕಟಣೆ ಪುಸ್ತಕ 6:10-11 ಓದಬೇಕಾದ್ರೆ ಅಲ್ಲಿ ಹಿಂಸೆ ಪಟ್ಟವರ ಒಂದು ಕೂಗನ್ನು ನಾವು ಕೇಳ್ತಕ್ಕಂಥವರಾಗಿದ್ದೇವೆ. ಅದಕ್ಕೆ ದೇವರ ಉತ್ತರ ಏನು ಎಂಬುದಾಗಿ ನಾವು ನೋಡಬೇಕಾದ್ರೆ, ಅವರು ಒಡೆಯನೆ ಪರಿಶುದ್ಧನು ಸತ್ಯವಂತನು ಆಗಿರುವಾತನೆ, ಭೂನಿವಾಸಿಗಳು ನಮ್ಮನ್ನ ಕೊಂದದಕ್ಕಾಗಿ ನೀನು ಎಷ್ಟರವರೆಗೂ ನ್ಯಾಯ ವಿಚಾರಿಸದೆಯೂ ಪ್ರತಿದಂಡನೆ ಮಾಡದೆಯೂ ಇರುವಿರಿ ಎಂದು ಮಹಾಶಬ್ದದಿಂದ ಕೂಗಿದರು. ಅವರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಬೆಳ್ಳಿ ನೀಲಿ ಅಂಗಿಯೂ ಕೊಡಲ್ಪಟ್ಟಿತು. ಇದಲ್ಲದೆ ನಿಮ್ಮ ಹಾಗೆ ಕೊಲೆ ಆಗಬೇಕಾಗಿರುವ ನಿಮ್ಮ ಸಹೋದರರ ಮತ್ತು ನಿಮ್ಮ ದಾಸರ ಜೊತೆ ಸಂಖ್ಯೆಯು ಪರಿಪೂರ್ಣವಾಗುವ ತನಕ ಇನ್ನೂ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡಿರಬೇಕೆಂದು ಅವರಿಗೆ ಉತ್ತರವಾಯಿತು. ಆತ್ಮೀಯ ಪ್ರಿಯ ಕೇಳುಗರೆ, ಈ ಒಂದು ವಾಕ್ಯವನ್ನು ನಾವು ಗಮನಿಸಬೇಕಾಗಿದೆ. ಕಾರಣವೇನೆಂಬುದಾಗಿ ನಾವು ನೋಡಬೇಕಾದ್ರೆ ಅಲ್ಲಿ ಒಂದು ಹಿಂಸೆ ಬರ್ತಕ್ಕಂಥದ್ದಾಗಿದೆ, ಅದು ಕತ್ತಲೆಯುಗ. ಅಂಥ ಸಂದರ್ಭದಲ್ಲಿ ಎಷ್ಟರವರೆಗೆ ನೀನು ಈ ರೀತಿಯಾಗಿ ಹಿಂಸಿಸ್ತೀಯಾ, ಅವರಿಗೆ ದಂಡನೆಯನ್ನು ಕೊಡದೇ ಇರ್ತೀಯ ಎಂಬುದಾಗಿ ನೀತಿವಂತರ ಕೂಗು ದೇವರ ಬಳಿಯಲ್ಲಿ ಮುಟ್ತಕ್ಕಂಥದ್ದಾಗಿದೆ. ಅವರಿಗೆಲ್ಲರಿಗೂ ಸಹ ದೇವರು ಆ ನೀತಿಯ ವಸ್ತ್ರವನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಆದರೆ ಈ ಒಂದು ಹಿಂಸೆ ಇನ್ನೂ ಸಹ ಮುಂದುವರಿಯಬೇಕು. ಅಂದರೆ ಇನ್ನೂ ಸಹ ಅನೇಕ ನೀತಿವಂತರು ಕೊನೆ ಕಾಲದಲ್ಲಿ ಹಿಂಸೆಗೆ ಒಳಪಟ್ಟು ಕ್ರಿಸ್ತನ ನಿಮಿತ್ತವಾಗಿ ರಕ್ತಸಾಕ್ಷಿಗಳಾಗಿ ಮರಣ ಹೊಂದತಕ್ಕಂಥವರಾಗಿದ್ದಾರೆ ಅನ್ನುವಂತಹ ವಿಚಾರವನ್ನು ದೇವರು ಮುಂತಿಳಿಸಿ ಹೇಳಿದಾಗೆ ಕೊನೆ ಕಾಲದಲ್ಲಿ ನಡೀತಕ್ಕಂಥದ್ದಾಗಿದೆ. ಆದರೆ ಕೊನೆ ಕಾಲದಲ್ಲಿ ನಾವು ಧೈರ್ಯವಾಗಿ ಇರಬೇಕೆಂಬುದಾಗಿ ದೇವರು ಹೇಳುವಂಥವನಾಗಿದ್ದಾನೆ. ಹಿಂಸೆ ಬಂದಾಗ ಧೈರ್ಯದಿಂದ ನಿಲ್ಲುವುದು ಹೇಗೆ? ಹೇಗೆ ನಾವು ಧೈರ್ಯದಿಂದ ನಿಲ್ಲುವುದು ಹೇಗೆ ಅಂದರೆ, ದೇವರ ಆಶ್ರಯವನ್ನು ಬಿಟ್ಟು ಬೇರೆಲ್ಲ ಆಶ್ರಯವನ್ನು ನಾವು ತೊರೆಯಬೇಕಾಗುವುದು. ಸ್ನೇಹಿತರು ವಿಶ್ವಾಸಘಾತಕರಾಗಿ ಸಮಯದಲ್ಲಿ ಕೈಕೊಟ್ಟ ನಮ್ಮನ್ನು ಮೋಸದಿಂದ ಹಿಡಿದುಕೊಡುವರು. ಶತ್ರುವಾದಂತಹ ಸೈತಾನನಿಂದ ವಂಚನೆಗೆ ಒಳಗಾದ ಬಂಧು ಬಾಂಧವರು ನಮ್ಮನ್ನು ವಿರೋಧಿಸುವ ಮೂಲಕ ದೇವರ ಸೇವೆ ಮಾಡುತ್ತೇವೆಂದು ತಿಳಿದುಕೊಂಡು ನಾವು ನಮ್ಮ ನಂಬಿಕೆಯನ್ನು ನಿರಾಕರಿಸುತ್ತೇವೆಂಬ ನಿರೀಕ್ಷೆಯಲ್ಲಿ ನಮಗೆ ಬಹಳ ಕಠಿಣವಾದಂತಹ ಪರಿಸ್ಥಿತಿ ಉಂಟಾಗುವಂತೆ ನಮ್ಮೆಲ್ಲ ಪ್ರಯತ್ನ ಮಾಡುವರು. ಆದರೆ ಅಂತಹ ಕಷ್ಟ ಸಂಕಟಗಳೇ ಬರಲಿ, ನಾವು ಕ್ರಿಸ್ತನಲ್ಲಿ ಬಲವಾದ ಆಶ್ರಯ ಪಡೆದುಕೊಳ್ಳಬೇಕು. ನಾವು ಕ್ರಿಸ್ತನಲ್ಲಿ ಬಲವಾಗಿ ಬೇರೂರಿದಲ್ಲಿ ಮಾತ್ರ ಈ ಹೋರಾಟದಲ್ಲಿ ನಾವು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಲು ಏಕೈಕ ಮಾರ್ಗವಾಗಿದೆ. ಕ್ರಿಸ್ತನ ಸತ್ಯವನ್ನು ನಾವು ಸ್ವೀಕರಿಸಬೇಕು. ಈ ಸತ್ಯವು ನಮ್ಮೆಲ್ಲ ಅಗತ್ಯತೆಗಳನ್ನು ಪೂರೈಸುವುದು. ಸಿಲುಬಿಗೆ ಹಾಕಲ್ಪಟ್ಟ ಕ್ರಿಸ್ತನು ಹಾಗೂ ಕ್ರಿಸ್ತನು ನಮ್ಮ ನೀತಿ ಎಂಬ ಸಂದೇಶ ಮಾತ್ರ ನಮ್ಮ ಆತ್ಮಿಕ ಹಸಿವನ್ನು ತೃಪ್ತಿಗೊಳಿಸಬಲ್ಲದು. ಪ್ರಮುಖವಾದಂಥ ಹಾಗೂ ಮಹಾಸತ್ಯದಲ್ಲಿ ಜನರ ಆಸಕ್ತಿ ದೃಢವಾದಾಗ ನಂಬಿಕೆ, ನಿರೀಕ್ಷೆ ಹಾಗೂ ಧೈರ್ಯವು ಅವರಲ್ಲಿ ಉಂಟಾಗುವುದು. ಅನೇಕರು ತಮ್ಮ ನಂಬಿಕೆಗಾಗಿ ಮನೆಯಿಂದ ಮತ್ತು ಕುಟುಂಬದಿಂದ ಹೊರಹಾಕಲ್ಪಡುವರು. ಆದರೆ ಅವರು ತಮ್ಮ ಹೃದಯಗಳನ್ನು ಕ್ರಿಸ್ತನಿಗೆ ಒಪ್ಪಿಸಿ ಆತನ ಕೃಪೆಯ ಸಂದೇಶವನ್ನು ಸ್ವೀಕರಿಸಿ ದೇವಕುಮಾರನಾದಂತಹ ಆತನಲ್ಲಿ ಆಧಾರಗೊಂಡಾಗ ಹರ್ಷಭರಿತರಾಗತಕ್ಕಂಥವರಾಗಿದ್ದಾರೆ. ಕರ್ತನ ಸಬ್ಬತ್ತನ್ನು ಆಚರಿಸುವವರ ವಿರುದ್ಧವಾಗಿ ವಿವಿಧ ಸ್ಥಳಗಳಲ್ಲಿ ಹಗೆತನ ಹೆಚ್ಚಾದಾಗ ದೇವರ ಮಕ್ಕಳ ವಿರೋಧತೆ ಅಷ್ಟಾಗಿಲ್ಲದ ಸ್ಥಳಗಳಿಗೆ ಚದುರಿ ಹೋಗುವರು. ಇದು ಬಹಳ ಅವಶ್ಯಕತೆವಾಗಿದೆ. ಕೊನೆಯ ದಿನಗಳಲ್ಲಿ ದುಷ್ಟ ಜನರಿಂದ ಅಪಾಯ ಎದುರಿಸಬೇಕಾದಂತಹ ಸ್ಥಳಗಳಲ್ಲಿ ದೇವಜನರು ಇರಬೇಕೆಂದು ದೇವರು ಬಯಸುವುದಿಲ್ಲ. ಜೀವಕ್ಕೆ ಅಪಾಯ ಮತ್ತು ಸ್ವತಂತ್ರಕ್ಕೆ ಧಕ್ಕೆ ಬಂದಾಗ ದೇವರ ವಾಕ್ಯವನ್ನು ಭಯವಿಲ್ಲದೆ ಸಾರುವಂತಹ ಹಾಗೂ ಜೀವವಾಕ್ಯವನ್ನು ಜನರು ಆಸಕ್ತಿಯಿಂದ ಕೇಳುವಂತಹ ಸ್ಥಳಗಳಿಗೆ ಈ ಜನಗಳು ಚದುರಿ ಹೋಗುವುದು ಅವರ ಕರ್ತವ್ಯ ಆಗಿರ್ತಕ್ಕಂಥದ್ದಾಗಿದೆ. ಹಿಂಸೆಯ ನಿಮಿತ್ತವಾಗಿ ದೇವರ ಮಕ್ಕಳು ಬೇರೆ ಬೇರೆ ದೇಶಗಳಿಗೆ ಚದುರಿ ಹೋಗಬೇಕಾದಂತಹ ಸಮಯವು ಶೀಘ್ರ ಬರಲಿದೆ. ಬಹುಮುಖ್ಯವಾದಂತಹ ಒಂದು ವಿಚಾರ ಏನೆಂಬುದಾಗಿ ನಾವು ನೋಡಬೇಕಾದರೆ ಬಹುಮುಖ ಸಾಮರ್ಥ್ಯ ಪ್ರತಿಭೆ ತೋರುವಂತಹ ಶಿಕ್ಷಣ ಪಡೆದಿರುವವರು ಎಲ್ಲೇ ಚದುರಿ ಹೋಗಲಿ ಅವರಿಗೆ ಅನುಕೂಲವಾಗುವುದು. ಹಿಂಸೆಯು ದೇವ ಜನರಲ್ಲಿ ಐಕ್ಯತೆಯನ್ನು ತರ್ತಕ್ಕಂಥದ್ದಾಗಿದೆ. ಯಾವ ರೀತಿಯಲ್ಲಿ ಎಂದಾಗ ಹಿಂಸೆ ಬಿರುಗಾಳಿಯ ರೀತಿಯಲ್ಲಿ ಬರುವಂಥದ್ದಾಗಿದೆ. ಆಗ ಏನಾಗ್ತಕ್ಕಂಥದ್ದಾಗಿದೆ ಅಂದರೆ ಒಳ್ಳೆಯ ಕುರಿಗಳು ಒಳ್ಳೆಯ ಕುರುಬನ ಸ್ವರವನ್ನು ಕೇಳುವವು. ಕಳೆದು ಹೋದ ಕುರಿಗಳನ್ನು ಹುಡುಕಲು ಎಲ್ಲ ರೀತಿಯ ನಿಸ್ವಾರ್ಥವಾದಂಥ ಪ್ರಯತ್ನಗಳನ್ನು ಮಾಡುವಾಗ ಮಂದೆಯನ್ನು ಬಿಟ್ಟು ಹೋಗಿರುವ ಅನೇಕರು ಕುರುಬನನ್ನು ಹಿಂಬಾಲಿಸಲು ತಿರುಗಿ ಬರುವವರಾಗಿದ್ದಾರೆ. ದೇವಜನರು ಒಟ್ಟಾಗಿ ಶತ್ರುವಿನ ಮುಂದೆ ಐಕ್ಯತೆಯನ್ನು ತೋರಿಸುವವರಾಗಿದ್ದಾರೆ. ಅವರಲ್ಲಿ ಸ್ವಾರ್ಥ ಭಾವನೆ ಇರುವುದರಿಂದ ತಮ್ಮಲ್ಲಿ ಯಾರು ದೊಡ್ಡವರೆಂಬ ವಿವಾದ ಅವರಲ್ಲಿರುವುದಿಲ್ಲ. ಎಲ್ಲರೂ ಸಮ ತಮ್ಮ ಸ್ವಾರ್ಥವನ್ನು ಬಿಟ್ಟು ಜೀವಿಸುವಂಥವರಾಗಿದ್ದಾರೆ. ಇಕ್ಕಟ್ಟಿನ ಸಮಯದಲ್ಲಿ ದೇವರ ಸಹಾಯವನ್ನು ಹೆಚ್ಚಾಗಿ ನಾವು ಕೇಳಬೇಕಾಗಿದೆ. ಯಾಕೆಂದರೆ ಕೊನೆಯ ಕಾಲದಲ್ಲಿ ಒಂದು ಹಿಂಸೆ ಬರ್ತಕ್ಕಂಥದ್ದಾಗಿದೆ. ಆ ಹಿಂಸೆಯಲ್ಲಿ ನಾವು ದೇವರನ್ನು ಬೇಡಬೇಕಾಗಿದೆ. ಯಾವ ರೀತಿಯಲ್ಲಿ ಅಂತ ನಾವು ನೋಡುವುದಾದರೆ ಇಸ್ರಾಯೇಲರಲ್ಲಿ ದೇವರಿದ್ದಾನೆ ಹಾಗೂ ಆತನು ತನ್ನ ಜನರನ್ನು ಪೋಷಿಸಿ ಅವರನ್ನು ಸಾಮರ್ಥಿಸಿಕೊಂಡು ತನ್ನನ್ನು ಇತರರಿಗೆ ತಿಳಿಯಪಡಿಸುತ್ತಾನೆ ಅನ್ನೋ ರೀತಿಯಲ್ಲಿ ಅವರು ಯಾವ ರೀತಿಯಲ್ಲಿ ಪ್ರಾರ್ಥಿಸಿದರೋ ಅದೇ ರೀತಿಯಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಸ್ವಲ್ಪ ಸಮಯದಲ್ಲಿಯೇ ದುಷ್ಟರು ತನ್ನ ಪರಿಶುದ್ಧ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರ ಮೇಲೆ ಜೇ ಹೊಂದಲು ಅವರಿಗೆ ದೇವರು ಅನುಮತಿ ಕೊಡುತ್ತಾನೆ. ಸೈತಾನನು ಮಹಾ ಸುಳ್ಳುಗಾರನು, ಸಹೋದರರ ಮೇಲೆ ಆಪಾದನೆ ಹೊರಿಸುವವನು ಹಾಗೂ ಕೊಲೆಗಾರನೆಂಬ ಅವನ ಈ ಗುಣ ಸ್ವಭಾವವನ್ನು ತೋರಿಸುವಂತೆ ದೇವರು ಅವನಿಗೆ ಅನುಮತಿ ಕೊಡುತ್ತಾನೆ. ಈ ಕಾರಣದಿಂದ ದೇವಜನರ ಅಂತಿಮ ವಿಜಯವು ಸಂಪೂರ್ಣ ಮಹಿಮೆಯಿಂದ ಕೂಡಿದ್ದು ಪರಿಪೂರ್ಣವಾಗಿ ಮಾಡಲ್ಪಡ್ತಕ್ಕಂಥದ್ದಾಗಿದೆ. ಅಷ್ಟು ಮಾತ್ರ ಅಲ್ಲದೆ ಈ ಒಂದು ಕಡು ಸಂಕಟವು ದೇವರ ಮಕ್ಕಳನ್ನು ಶುದ್ಧೀಕರಿಸುವಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಶೀಘ್ರದಲ್ಲಿಯೇ ಲೋಕದಾದ್ಯಂತ ಕಷ್ಟಗಳು ಉಂಟಾಗುವಂಥದ್ದಾಗಿದೆ. ದೇವರನ್ನು ತಿಳಿದುಕೊಳ್ಳಲು ಎಲ್ಲರೂ ಬಯಸುವಂಥವರಾಗಿದ್ದಾರೆ. ತಡ ಮಾಡದಕ್ಕೆ ಸಮಯ ಇದಲ್ಲ. ಆದರೆ ತನ್ನ ಸಭೆಯ ಮೇಲೆ ದೇವರ ಪ್ರೀತಿ ಅಪರಿಮಿತವಾಗಿದೆ. ತನ್ನ ಸ್ವಾಸ್ಥ್ಯದ ಮೇಲೆ ಆತನ ಕಾಳಜಿಯು ಎಂದೂ ಸಹ ನಿಂತು ಹೋಗದು. ಸಭೆಯ ಶುದ್ಧೀಕರಣ ಹಾಗೂ ಅದರ ಈಗಿನ ಮತ್ತು ನಿತ್ಯವಾದಂಥ ಒಳ್ಳೆಯದಕ್ಕಾಗಿಯೇ ಹೊರತು ಬೇರೆ ಯಾವುದೇ ಕಾರಣಕ್ಕೂ ಆತನು ತನ್ನ ಸಭೆಗೆ ಅಪಾರ ಸಂಕಟ ಮತ್ತು ವೇದನೆ ಬರುವಂತೆ ಮಾಡುವುದಿಲ್ಲ. ಕ್ರಿಸ್ತನು ಈ ಲೋಕದಲ್ಲಿ ತನ್ನ ಸೇವೆಯ ಆರಂಭ ಮತ್ತು ಮುಕ್ತಾಯದಲ್ಲಿ ದೇವಾಲಯವನ್ನು ಶುದ್ಧೀಕರಿಸಿದಂತೆ ಕೊನೆಯ ಕಾಲದಲ್ಲಿ ತನ್ನ ಸಭೆಯನ್ನು ಶುದ್ಧೀಕರಿಸುವಂತೆವನಾಗಿದ್ದಾನೆ. ತನ್ನ ಜನರು ಹೇಗೆ ದೈವಭಕ್ತಿ ಹೊಂದಿಕೊಳ್ಳುವಂತೆ ಮತ್ತು ಶಿಲುಬೆಯ ವಿಜಯವನ್ನು ಜಗತ್ತಿನಾದ್ಯಂತ ಸಾರುವುದಕ್ಕೆ ಬಲ ಪಡೆದುಕೊಳ್ಳುವಂತೆ ಕ್ರಿಸ್ತನು ತನ್ನ ಸಭೆಗೆ ಶೋಧನೆ ಮತ್ತು ಸಂಕಟ ಕಷ್ಟಗಳನ್ನು ಬರಮಾಡುವಂಥವನಾಗಿದ್ದಾನೆ. ಆದರೆ ಸಂಕಟ, ವೇದನೆಗಳು, ಶೋಧನೆಗಳು, ವಿಪತ್ತುಗಳು ಮತ್ತು ನಡೆ ನುಡಿಗಳನ್ನು ಉತ್ತಮಪಡಿಸಿ ತಮ್ಮನ್ನು ಶುದ್ಧೀಕರಿಸಿ ಪರಲೋಕಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡುವ ಸಾಧನಗಳಲ್ಲಿ ಇದು ಸಹ ಒಂದಾಗಿದೆ. ಪ್ರಿಯ ಕೇಳುಗರೆ, ಹಾಗಾಗಿ ಇಕ್ಕಟ್ಟಿನ ಸಮಯದಲ್ಲಿ ನಾವು ದೇವರನ್ನು ಬೇಡಬೇಕಾಗಿದೆ. ಇಕ್ಕಟ್ಟಿನ ಸಮಯದಲ್ಲಿ ಇದು ಐಕ್ಯತೆಯಿಂದ ಎಲ್ಲ ಕ್ರೈಸ್ತರು ಐಕ್ಯತೆಯಿಂದ ಬಂದು ಆತನನ್ನು ಸ್ತುತಿಸಿ ಕೊಂಡಾಡಿ ಒಬ್ಬರಿಗೊಬ್ಬರು ಪ್ರೋತ್ಸಾಹಿಸಿ ಆತನ ಬರೋಣಕ್ಕೆ ಸಿದ್ಧ ಮಾಡಿಕೊಳ್ಳಬೇಕಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ಕೃಪೆ ಕಾಲ ಮುಗಿಯುವುದಕ್ಕಿಂತ ಮೊದಲು ಈ ಲೋಕಕ್ಕೆ ಒಂದು ಸಂಕಟ ಕಾಲ ಬರತಕ್ಕಂಥದ್ದಾಗಿದೆ. ಅದು ದೇವರ ಆಜ್ಞೆಯನ್ನು ಕೈಗೊಂಡು ನಡೀತಕ್ಕಂತಹ ಮಕ್ಕಳಿಗೆ ವಿರುದ್ಧವಾಗಿ. ನೀವು ಈ ಸಂಕಟದ ಕಾಲಕ್ಕೆ ತಯಾರಿ ಹೊಂದಬೇಕೆಂಬುದಾಗಿ ಬಯಸುವುದಾದರೆ ಪ್ರಿಯ ಕೆಳಗುರೆ, ಅದಕ್ಕೆ ಒಂದೇ ಆಯುಧ ಕ್ರಿಸ್ತನನ್ನು ಹಾತುಕೊಂಡಿರುವುದು, ಆತನ ಸಹಾಯವನ್ನು ಬೇಡುವಂತವರಾಗಿರುವುದು. ಹಾಗಾಗಿ ಕೊನೆಯ ಕಾಲದಲ್ಲಿ ಈ ಒಂದು ಸಂಕಟ ಕಾಲವನ್ನು ಎದುರಿಸಲು ನಾವು ಸಿದ್ಧರಾಗಬೇಕಾದರೆ ನಮ್ಮನ್ನು ನಾವು ಕ್ರಿಸ್ತನಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಇಟ್ಟಿರತಕ್ಕಂಥ ನಂಬಿಕೆಯಿಂದ ಹಿಂತೆಗೆದೆ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನಾವು ಮುಂದುವರಿಯುವುದಾದರೆ ಖಂಡಿತವಾಗಿಯೂ ಬರತಕ್ಕಂತಹ ದೊಡ್ಡ ಉಪದ್ರವದಲ್ಲಿ ನಮ್ಮನ್ನು ತಪ್ಪಿಸಿ ಕಾಪಾಡುವಂಥವನಾಗಿದ್ದಾನೆ. ಹೌದು, ನಾನು ಕ್ರಿಸ್ತನಿಗೋಸ್ಕರ ನಿಲ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ನೀವು ತೀರ್ಮಾನಿಸುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಹೌದು ಸ್ವಾಮಿ, ಈ ಲೋಕಕ್ಕೆ ಒಂದು ಸಂಕಟದ ಕಾಲ ಬರತಕ್ಕಂಥದ್ದಾಗಿದೆ. ಅದು ಸರ್ಕಾರ ಮತ್ತು ಧಾರ್ಮಿಕ ಎರಡು ಒಟ್ಟಾಗಿ ಸೇರಿಕೊಂಡು ದೇವ ಜನರನ್ನ ಹಿಂಸೆ ಪಡಿಸುವಂತಹ ಕಾಲ, ಅದು ಕೊಲ್ಲುವಂತಹ ಕಾಲ ಬರತಕ್ಕಂಥದ್ದಾಗಿದೆ. ಆದರೆ ಸ್ವಾಮಿ, ಈ ಒಂದು ಸಂಕಟ ಕಾಲದಲ್ಲಿ ನಮ್ಮ ನಂಬಿಕೆ ಬಿದ್ದು ಹೋಗದಂತೆ ನಮ್ಮ ನಂಬಿಕೆಯನ್ನ ನೀನು ಹೆಚ್ಚಿಸು ಸ್ವಾಮಿ. ವಿಶೇಷವಾಗಿ ಈ ಸಂಕಟದ ಕಾಲದಲ್ಲಿ ನಾನು ಇಲ್ಲಬೇಕೆಂಬುದಾಗಿ, ನಾನು ಸುವಾರ್ತೆಯನ್ನು ಸಾರಬೇಕು, ರಕ್ತ ಸಾಕ್ಷಿ ಆಗಬೇಕೆಂಬುದಾಗಿ ತೀರ್ಮಾನಿಸುವಂತಹ ಮಕ್ಕಳ ಹೃದಯದಲ್ಲಿ ಇವತ್ತಿನ ದಿನದಲ್ಲಿ ಮಾತನಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ನಿನಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ನಿನ್ನ ಬಲದ ಮೇಲೆ ನಿನ್ನ ಕಾರ್ಯಗಳನ್ನು ಮಾಡಿ ಬರ್ತಕ್ಕಂಥ ಉಪದ್ರವವನ್ನು ಎದುರಿಸಿ ನಿನ್ನ ಪರಲೋಕ ರಾಜ್ಯಕ್ಕೆ ಅವರು ಬಾಧ್ಯಸ್ಥರಾಗುವಾಗೆ ನೀನೇ ಆಶೀರ್ವಹಿಸು ಸ್ವಾಮಿ. ನೀ ಕೇಳುಗರ ಹೃದಯದಲ್ಲಿ ವಿಶೇಷವಾಗಿ ಮಾತನಾಡು, ನಿರ್ಧಾರಗಳನ್ನು ತೆಗೆದುಕೊಂಡು ನಿನ್ನ ಪರಲೋಕ ರಾಜ್ಯಕ್ಕಾಗಿ ಆತ್ಮಿಕ ಜೀವಿತದಲ್ಲಿ ನೆಲೆಗೊಳ್ಳುವಿಕೆಗಾಗಿ ಅವರು ಜೀವಿಸುವಾಗೆ ನೀನೇ ಆಶೀರ್ವಹಿಸಿ ನಡೆಸುವುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆ, ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು, ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-663-7111 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಸಂಪೂರ್ಣ ತಿಳ್ಕೊಂಡಿದ್ದೀ ನನ್ನ ಆಲೋಚನೆ ಎಲ್ಲ ಪಲ್ಲವನಾಗಿರುತ್ತೀ.